ದೇವರು ಯಾರು ಭಾಗ ಎರಡು. ನಾವು ಹಿಂದಿನ ಉಪನ್ಯಾಸದಲ್ಲಿ ದೇವರನ್ನು ತಿಳಿಯುವುದು ಹೇಗೆ ಎಂದು ನೋಡಿದೆವು. ದೇವರನ್ನು ದೇವರೇ ಹೇಳಿದಂತೆ ಅವನನ್ನು ತಿಳಿಯಬಹುದು, ಇಲ್ಲದಿದ್ದರೆ ದೇವರನ್ನು ಅರಿತವರಿಂದ ದೇವರನ್ನು ಅರಿಯಬಹುದು, ದೇವರನ್ನು ತಿಳಿದವರಿಂದ ದೇವರನ್ನು ತಿಳಿಯಬಹುದು. ಈಗ ಈ ದೇವರನ್ನು ಎಷ್ಟೊಂದು ಮಂದಿ ಎಷ್ಟೊಂದು ಕಡೆ ವಿವರಿಸಿದ್ದಾರೆ. ದೇವರನ್ನು ಅರಿತವರು ಜ್ಞಾನವನ್ನು ನೀಡಿದ್ದಾರೆ, ಭಗವಂತನ ವಿವರಣೆಗಳನ್ನು ನೀಡಿದ್ದಾರೆ. ಅನೇಕ ಮಂದಿ ಅಧಿಕೃತವಾಗಿರುವಂತಹ ಅನೇಕ ಮಹಾತ್ಮರು ಭಗವಂತನನ್ನು ತಿಳಿಸಿದ್ದಾರೆ. ಬ್ರಹ್ಮದೇವನು ಹೇಳುತ್ತಾನೆ, ಈಶ್ವರಃ ಪರಮಃ ಕೃಷ್ಣಃ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಈಗ ಈಶ್ವರ ಅಂದರೆ ಏನು? ಈಶ್ವರ ಅಂದರೆ ನಿಯಂತ್ರಕ, ಕಂಟ್ರೋಲರ್. ಒಬ್ಬನ ಮನೆಯ ನಿಯಂತ್ರಕನು ಆ ಮನೆಯ ಯಜಮಾನನು, ರಾಜ್ಯದ ನಿಯಂತ್ರಕನು ಈಶ್ವರನು, ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ, ದೇಶದ ಈಶ್ವರನು ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ, ಗಾಳಿಯನ್ನು ನಿಯಂತ್ರಿಸುವವನು ವಾಯು, ಬೆಂಕಿಯ ಈಶ್ವರನು ಅಗ್ನಿ, ಅಡಚಣೆಗಳನ್ನು ಅಥವಾ ವಿಘ್ನಗಳನ್ನು ನಿಯಂತ್ರಿಸುವವನು ಗಣೇಶ ವಿಘ್ನೇಶ್ವರ, ಶಾಖ ಮತ್ತು ಬೆಳಕನ್ನು ನಿಯಂತ್ರಿಸುವವನು ಸೂರ್ಯದೇವನು, ಮಳೆಯನ್ನು ನಿಯಂತ್ರಿಸುವವನು ಇಂದ್ರ. ಈ ರೀತಿಯಲ್ಲಿ ಎಷ್ಟೊಂದು ವ್ಯಕ್ತಿಗಳು ಎಷ್ಟೊಂದನ್ನು ನಿಯಂತ್ರಿಸುತ್ತಾರೆ. ಆದರೆ ಎಲ್ಲವನ್ನು ನಿಯಂತ್ರಿಸುವವನು ಯಾರು? ಈ ಶ್ಲೋಕದಲ್ಲಿ ಅದನ್ನು ಬ್ರಹ್ಮದೇವನು ವಿವರಿಸುತ್ತಾನೆ. ಈಶ್ವರಃ ಪರಮಃ ಕೃಷ್ಣಃ. ಈಶ್ವರಃ ಪರಮಃ ಅಂದರೆ ಎಲ್ಲವನ್ನು ನಿಯಂತ್ರಿಸುವವನು ಎಂದು ಅರ್ಥ. ಅದು ಯಾರು? ಈಶ್ವರಃ ಪರಮಃ ಕೃಷ್ಣಃ, ಎಲ್ಲವನ್ನು ನಿಯಂತ್ರಿಸುವವನು ಆ ಕೃಷ್ಣನು. ಈಗ ನಂತರ ಅವನ ರೂಪವು ಹೇಗೆ ಇರುತ್ತದೆ ಎಂದು ಕೂಡ ಬ್ರಹ್ಮದೇವನು ತಿಳಿಸುತ್ತಾನೆ. ಈಶ್ವರಃ ಪರಮಃ ಕೃಷ್ಣಃ ಸಚ್ಚಿದಾನಂದ ವಿಗ್ರಹ. ಆತನ ದೇಹ ಸತ್, ಚಿತ್ ಮತ್ತೆ ಆನಂದಮಯವಾಗಿರುತ್ತದೆ. ಅಂದರೆ ಏನು? ಆತನ ರೂಪ ಸತ್, ಸನಾತನವಾದದ್ದು, ಚಿತ್ ಸಂಪೂರ್ಣ ಜ್ಞಾನಮಯವಾದದ್ದು, ಹಾಗೂ ಆನಂದ ಸಂಪೂರ್ಣ ಆನಂದಮಯವಾದದ್ದು. ನಮ್ಮ ದೇಹ ಅಸತ್ ಅಂದರೆ ತಾತ್ಕಾಲಿಕವಾದದ್ದು, ಟೆಂಪರರಿ, ಅಚಿತ್ ಅಂದರೆ ಅಜ್ಞಾನಮಯವಾದದ್ದು, ನಂತರ ನಿರಾನಂದ ಅಂದರೆ ದುಃಖಮಯವಾದದ್ದು. ಇದು ನಮ್ಮ ದೇಹ. ನಂತರ ಬ್ರಹ್ಮದೇವನು ಹೇಳುತ್ತಾನೆ, ಅನಾದಿರಾದಿರ್ ಗೋವಿಂದ. ಅನಾದಿಹಿ ಅಂದರೆ ಆದಿ ಇಲ್ಲದವನು. ಈಗ ನಮಗೆ ಒಂದು ಸಂದೇಹ ಬರಬಹುದು, ಎಲ್ಲದಕ್ಕೂ ಆದಿ ಉಂಟು, ನನಗೆ ಆದಿ ಉಂಟು, ಒಂದು ವಸ್ತುವಿಗೆ ಆದಿ ಉಂಟು, ಅಥವಾ ಏನನ್ನೇ ತೆಗೆದುಕೊಂಡರೂ ಅದಕ್ಕೆ ಒಂದು ಆದಿ ಎಂಬುದುಂಟು. ಆದರೆ ಹೇಗೆ ಭಗವಂತನಿಗೆ ಆದಿ ಎಂಬುದಿಲ್ಲ? ಹೀಗೆ ನಮಗೆ ಸಂದೇಹ ಬರಬಹುದು. ಇದಕ್ಕೆ ಉತ್ತರ ಸುಲಭ, ನನ್ನ ಹಾಗೆ ಅಲ್ಲ ಭಗವಂತನು ಎಂದು ಅರ್ಥ ಮಾಡಿಕೊಂಡರೆ ಸಾಕು, ಭಗವಂತನಿಗೆ ಆದಿ ಇಲ್ಲ ಎಂಬುದನ್ನು ಸುಲಭವಾಗಿ ಅಂಗೀಕರಿಸಬಹುದು. ಇದರಲ್ಲಿ ಕಷ್ಟವೇ ಇಲ್ಲ. ನಮ್ಮ ಹಾಗೆ ಭಗವಂತನಿಗೂ ಆದಿ ಇದ್ದರೆ ಏಕೆ ಅವನನ್ನು ದೇವರು ಎಂದು ಕರೆಯಬೇಕು? ಒಬ್ಬ ಮನುಷ್ಯನೆಂದೇ ಪರಿಗಣಿಸಬೇಕಾಗುತ್ತದೆ. ನನ್ನ ದೇಹಕ್ಕೆ ಇರುವ ಹಾಗೆ ಭಗವಂತನಿಗೂ ಜನ್ಮವಿದ್ದರೆ ಏಕೆ ಅವನನ್ನು ದೇವರು ಎಂದು ಕರೆಯಲು ಸಾಧ್ಯವಾಗುತ್ತದೆ? ಅವನು ಕೂಡ ಒಬ್ಬ ಮನುಷ್ಯನೇ ಆಗಿರುತ್ತಾನೆ. ಆದ್ದರಿಂದಲೇ ಬ್ರಹ್ಮದೇವನು ದೇವರ ಗುಣಗಳನ್ನು ಎಷ್ಟು ಅದ್ಭುತವಾಗಿ ವಿವರಿಸುತ್ತಿದ್ದಾನೆ. ಭಗವಂತನು ಅನಾದಿ ಅಂದರೆ ಆದಿ ಇಲ್ಲದವನು. ನಮ್ಮ ಇಂದ್ರಿಯಗಳಿಗೆ ಇದು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಬಹುದು, ಏಕೆಂದರೆ ನಮ್ಮ ಇಂದ್ರಿಯಗಳು ಭೌತಿಕವಾದದ್ದು, ಆಧ್ಯಾತ್ಮಿಕವಾದದ್ದಲ್ಲ. ಆದ್ದರಿಂದ ಆಧ್ಯಾತ್ಮಿಕವಾದದ್ದನ್ನು ನಮ್ಮ ಇಂದ್ರಿಯಗಳು ಗ್ರಹಿಸಲಾರವು. ಆದ್ದರಿಂದಲೇ ಭಗವಂತನನ್ನು ಅಧೋಕ್ಷದ ಎಂದು ಕರೆಯುತ್ತೇವೆ. ನಮ್ಮ ಭೌತಿಕ ಇಂದ್ರಿಯಗಳಿಗೆ ತಿಳಿಯಲು ಸಾಧ್ಯವಾಗದವನು ಎಂದು ಅರ್ಥ. ಅದಕ್ಕೆ ಭಗವಂತನನ್ನು ಅಧೋಕ್ಷದ ಎಂದು ಕರೆಯುತ್ತೇವೆ. ಈಗ ಈ ಪ್ರಪಂಚದಲ್ಲಿ ಯಾವುದಕ್ಕೆ ಆಗಲಿ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಥವಾ ಆದಿ ಎಂಬುವ ಒಂದು ಸಮಯ ಉಂಟು, ಅಂತ್ಯ ಎಂಬುವ ಸಮಯ ಉಂಟು, ಅಂದರೆ ಕಾಲ ಎಂಬುದುಂಟು. ಆದರೆ ಈ ಕಾಲ ಎಂಬುದು ಕೂಡ ಒಂದು ಭೌತಿಕ ಅಂಶ, ಮೆಟೀರಿಯಲ್ ಎಲಿಮೆಂಟ್. ಇದನ್ನು ಶ್ರೀಮದ್ ಭಾಗವತದ ಮೂರನೆಯ ಸ್ಕಂದದಲ್ಲಿ ಹೇಳಿದೆ. ಏತಾವಾನ್ ಏವ ಸಂಖ್ಯಾತೋ ಬ್ರಹ್ಮಣಃ ಸಗುಣಸ್ಯಃ ಸನ್ನಿವೇಶೋ ಮಯಾ ಪ್ರೋಕ್ತೋ ಯಹ ಕಾಲಃ ಪಂಚವಿಂಶಕಃ. ಕಾಲಃ ಪಂಚವಿಂಶಕಃ ಅಂದರೆ ಟೈಮ್, ಕಾಲ ಕೂಡ ಒಂದು ಭೌತಿಕ ಪ್ರಪಂಚದ ಅಂಶ, ವಸ್ತು. ಇದು ಆಧ್ಯಾತ್ಮಿಕ ಲೋಕಗಳಲ್ಲಿ ಇಲ್ಲ. ಕಾಲಕ್ಕನುಗುಣವಾದ ಭೂತ, ಭವಿಷ್ಯ ಹಾಗೂ ವರ್ತಮಾನಗಳು ಇಲ್ಲವೇ ಇಲ್ಲ ಆಧ್ಯಾತ್ಮಿಕ ಲೋಕಗಳಲ್ಲಿ. ಪಾಸ್ಟ್, ಪ್ರೆಸೆಂಟ್ ಹಾಗೂ ಫ್ಯೂಚರ್ ಆ ಭಗವಂತನ ಲೋಕಗಳಲ್ಲಿ ಇಲ್ಲ. ಈ ವಿಷಯವನ್ನು ನಮ್ಮ ಇಂದ್ರಿಯಗಳು ಒಪ್ಪುವುದಿಲ್ಲ, ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಇದು ಸತ್ಯ. ಉದಾಹರಣೆಗೆ ಒಬ್ಬ ಮನುಷ್ಯನು ಗಾಳಿಯಲ್ಲಿ ಹಾರಬಲ್ಲ ಎಂದು ಹೇಳಿದಾಗ ನಮ್ಮ ಇಂದ್ರಿಯಗಳು ಒಪ್ಪುವುದಿಲ್ಲ. ಏಕೆಂದರೆ ನಾವು ಮನುಷ್ಯರು ಹಾರುವುದನ್ನು ನೋಡಿದ್ದೇ ಇಲ್ಲ, ಆದ್ದರಿಂದ ಅದು ಅಸಾಧ್ಯ ಎಂದು ತಿಳಿಯುತ್ತೇವೆ. ನಮ್ಮ ಇಂದ್ರಿಯಗಳು ಒಪ್ಪುವುದಿಲ್ಲ. ಅದೇ ರೀತಿಯಲ್ಲಿ ಕಾಲದ ನಿಯಂತ್ರಣವಿಲ್ಲದಿರುವ ಯಾವ ಒಂದು ಅನುಭವವೂ ನಮಗೆ ಇಲ್ಲ. ಆದ್ದರಿಂದ ನಾವು ಕಾಲ ಎಂಬುದೇ ಆಧ್ಯಾತ್ಮಿಕ ಲೋಕಗಳಲ್ಲಿ ಇಲ್ಲ ಎಂದು ಹೇಳಿದಾಗ ಅದು ನಂಬಲು ತುಂಬಾ ಕಷ್ಟವಾಗುತ್ತದೆ. ಇಂದ್ರಿಯಗಳು ಒಪ್ಪುವುದಿಲ್ಲ. ಆದ್ದರಿಂದ ಭಗವಂತನಿಗೆ ಆದಿ ಇಲ್ಲ ಎಂದು ಹೇಳಿದಾಗ ನಮ್ಮ ಬುದ್ಧಿಶಕ್ತಿಗೆ ತಕ್ಕಂತೆ ಯೋಚಿಸುತ್ತೇವೆ. ಇದು ತಪ್ಪು. ನಮ್ಮ ಬುದ್ಧಿಶಕ್ತಿಗೆ ಎಷ್ಟೊಂದು ವಿಷಯಗಳು ಸಿಕ್ಕುವುದೇ ಇಲ್ಲ, ಆದ್ದರಿಂದ ಅವು ಸಾಧ್ಯವಿಲ್ಲ ಎಂದು ಭಾವಿಸಬಾರದು. ಬ್ರಹ್ಮದೇವನು ಇಡೀ ಬ್ರಹ್ಮಾಂಡದಲ್ಲಿ ಸೃಷ್ಟಿಯ ಕೆಲಸವನ್ನು ಮಾಡುವವನು. ಅವನೇ ಹೇಳುತ್ತಿದ್ದಾನೆ ಭಗವಂತನಿಗೆ ಆದಿ ಇಲ್ಲ ಎಂದು. ಇದನ್ನು ನಾವು ಅಂಗೀಕರಿಸಬೇಕು. ಹೇಗೆ ಕಾಲವಿಲ್ಲ, ಭಗವಂತನಿಗೆ ಆದಿ ಇಲ್ಲ ಎಂಬುವ ವಿಷಯಗಳೆಲ್ಲ ಗುರುಗಳು ಹೇಳಿದ ರೀತಿಯಲ್ಲಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ನಮಗೆ ಎಲ್ಲವೂ ಗೋಚರವಾಗುತ್ತದೆ, ತಿಳಿಯುತ್ತದೆ. ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಹೀಗೆ ಹೇಳಿದೆ, ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಯಾರಿಗೆ ಭಗವಂತನ ಮೇಲೆ ಹಾಗೂ ಗುರುಗಳ ಮೇಲೆ ತುಂಬಾ ನಂಬಿಕೆ ಇರುತ್ತದೋ ಅಂತಹ ಮಹಾತ್ಮನಿಗೆ ವೇದಗಳ ಸಂಪೂರ್ಣ ಜ್ಞಾನವು ತಾನಾಗಿಯೇ ಪ್ರಕಟವಾಗುತ್ತದೆ, ಅರ್ಥವಾಗುತ್ತದೆ. ಇದು ಜ್ಞಾನದ ರಹಸ್ಯ. ಆದ್ದರಿಂದ ಗುರುಗಳು ಹೇಳಿದ್ದಂತೆ ನಾವು ಭಕ್ತಿ ಸೇವೆಯನ್ನು ಮಾಡಬೇಕು. ಆಗಲೇ ನಮಗೆ ಎಲ್ಲಾ ವಿಷಯಗಳು ಕ್ರಮೇಣ ಅರ್ಥವಾಗುತ್ತದೆ. ಈ ಸಮಯದಲ್ಲಿ ಅರ್ಥವಾಗದಿದ್ದರೂ ನಾವು ಅಂಗೀಕರಿಸಬೇಕು. ಗುರುಗಳು ದಯೆ ತೋರಿದಾಗ ನಮಗೆ ಜ್ಞಾನವು ಪ್ರಕಾಶವಾಗುತ್ತದೆ, ಇದರಲ್ಲಿ ಸಂದೇಹವೇ ಇಲ್ಲ. ಏಕೆಂದರೆ ಗುರುಗಳು ಆ ಭಗವಂತನ ಪ್ರತಿನಿಧಿ, ಭಗವಂತನನ್ನು ನೋಡಿರುತ್ತಾರೆ ಗುರುಗಳು. ಆದ್ದರಿಂದ ನಾವು ಗುರುಗಳ ಮಾತುಗಳನ್ನು ಕೇಳಿದರೆ ಸಾಕು, ಆ ಭಗವಂತನನ್ನು ಸುಲಭವಾಗಿ ನೋಡಬಹುದು. ಅವರು ಹಾಕಿದ ನಿಯಮಗಳನ್ನು ಪಾಲಿಸಬೇಕು, ಅನುಸರಿಸಬೇಕು, ಅಷ್ಟೇ. ಸಾಕ್ಷಾತ್ಕಾರವು ತುಂಬಾ ಸುಲಭ. ಆದ್ದರಿಂದ ಈಗ ಎಲ್ಲರಿಗೂ ತಂದೆಯಾದ ಗುರುಗಳಾದ ಬ್ರಹ್ಮದೇವನು ಭಗವಂತನಿಗೆ ಆದಿ ಇಲ್ಲ ಎಂದು ಹೇಳಿದಾಗ ನಾವು ಅದನ್ನು ಅಂಗೀಕರಿಸಬೇಕು. ನಂತರ ಬ್ರಹ್ಮದೇವನು ಹೇಳುತ್ತಾನೆ, ಅನಾದಿರಾದಿರ್ ಗೋವಿಂದ. ಅವನಿಗೆ ಆದಿ ಇಲ್ಲ, ಅನಾದಿ, ಆದರೆ ಆದಿರ್ ಗೋವಿಂದ. ಗೋವಿಂದನು, ಕೃಷ್ಣನು ಎಲ್ಲರಿಗೂ ಎಲ್ಲದಕ್ಕೂ ಆದಿ ಪುರುಷನು. ಅವನಿಗೆ ಯಾರೂ ಕಾರಣರಲ್ಲ, ಆದರೆ ಅವನೇ ಎಲ್ಲರಿಗೂ ಕಾರಕನು, ಸರ್ವ ಕಾರಣ ಕಾರಣ. ನೋಡಿ ಎಷ್ಟು ಅದ್ಭುತವಾಗಿ ಬ್ರಹ್ಮದೇವನು ಭಗವಂತನನ್ನು ಕೇವಲ ಐದೇ ಐದು ಪದಗಳಲ್ಲಿ ಸಂಪೂರ್ಣವಾಗಿ ಅರ್ಥವನ್ನು ಕೊಟ್ಟು ಬಿಟ್ಟನು, ಸಂಪೂರ್ಣ ಅರ್ಥವನ್ನು ಕೊಟ್ಟನು. ಇದು ಗುರುಗಳಿಗೆ ಇರುವ ಶಕ್ತಿ. ಬ್ರಹ್ಮದೇವನು ಗೌಡೀಯ ಸಂಪ್ರದಾಯದ ಮೊಟ್ಟ ಮೊದಲನೆಯ ಆಚಾರ್ಯನು. ಈಗ ಭಗವಂತನ ಅರ್ಥವನ್ನು ಐದೇ ಐದು ಪದಗಳಲ್ಲಿ ವಿವರಿಸಿಬಿಟ್ಟನು. ಈಶ್ವರ ಪರಮಃ, ಸಚ್ಚಿದಾನಂದ ವಿಗ್ರಹ, ಅನಾದಿ, ಆದಿ, ಸರ್ವಕಾರಣ ಕಾರಣ. ಅವನು ಯಾರು? ಕೃಷ್ಣನು, ಗೋವಿಂದನು. ನೋಡಿ ಇದು ಗುರುಗಳಿಗೆ ಇರುವ ಸಾಮರ್ಥ್ಯ. ಎಲ್ಲವೂ ಈ ಐದೇ ಐದು ಪದಗಳಲ್ಲಿ ಅಡಗಿದೆ. ಎಲ್ಲವನ್ನು ನಿಯಂತ್ರಿಸುವವನು, ಸಚ್ಚಿದಾನಂದ ವಿಗ್ರಹವನ್ನು ಪಡೆದವನು, ಆದಿ ಇಲ್ಲದವನು, ಆದರೆ ಎಲ್ಲದಕ್ಕೂ ಅವನೇ ಆದಿಪುರುಷನು, ಎಲ್ಲದಕ್ಕೂ ಕಾರಕನು, ಅವನೇ ಕೃಷ್ಣನು, ಗೋವಿಂದನು. ಇದು ಈ ಶ್ಲೋಕದ ಅರ್ಥ. ಇನ್ನೇನಿದೆ ಭಗವಂತನನ್ನು ತಿಳಿಯೋದಕ್ಕೆ? ಎಲ್ಲವನ್ನು ಈ ಶ್ಲೋಕದಲ್ಲಿ ಕೊಟ್ಟು ಬಿಟ್ಟನು ಬ್ರಹ್ಮದೇವನು. ಆತನ ಶಕ್ತಿಯನ್ನು ವಿವರಿಸಿದ್ದಾಯಿತು, ಅವನ ರೂಪವನ್ನು ವರ್ಣಿಸಿದ್ದಾಯಿತು, ಅವನ ನಿಯಂತ್ರಣವನ್ನು ಹೇಳಿದ್ದಾಯಿತು, ಸೃಷ್ಟಿಯ ಮೂಲವನ್ನು ತೋರಿಸಿದ್ದಾಯಿತು. ಮತ್ತೇನು ಬೇಕು ದೇವರನ್ನು ಅರಿಯೋದಕ್ಕೆ? ಇದು ಗುರುಗಳ ಸಾಮರ್ಥ್ಯ. ಬ್ರಹ್ಮದೇವನ ಶಕ್ತಿಯನ್ನು ಮತ್ತೊಂದು ಕಡೆ ಕೂಡ ನೋಡಬಹುದು. ಶ್ರೀಮದ್ ಭಾಗವತವು ನಮ್ಮ ಕಲಿಯುಗದ ಪೆದ್ದ ಜನರಿಗಾಗಿ, ಮಂದ ಜನರಿಗಾಗಿ, ನಮಗಾಗಿ 18,000 ಶ್ಲೋಕಗಳಲ್ಲಿ ಆಚಾರ್ಯರು ವಿಸ್ತರಿಸಿದ್ದಾರೆ, ವಿವರಿಸಿದ್ದಾರೆ. ಆದರೆ ಇದರ ಆದಿಯನ್ನು ಕೇಳಿದರೆ ನಮಗೆ ತುಂಬಾ ಆಶ್ಚರ್ಯವಾಗುತ್ತದೆ. ಕೃಷ್ಣನು ಬ್ರಹ್ಮನಿಗೆ 4 ಶ್ಲೋಕಗಳಲ್ಲಿ ಇಡೀ 18,000 ಶ್ಲೋಕಗಳುಳ್ಳ ಶ್ರೀಮದ್ ಭಾಗವತವನ್ನು ಹೇಳಿ ಮುಗಿಸಿಬಿಟ್ಟನು. ಕೃಷ್ಣನು ಭಗವಂತನು, ಅವನ ಶಕ್ತಿಯ ಮಾತಿರಲಿ. ಆದರೆ ಬ್ರಹ್ಮದೇವನನ್ನು ನೋಡಿ, ಬ್ರಹ್ಮ ಸಂಪ್ರದಾಯದ ಮೊದಲನೆಯ ಆಚಾರ್ಯರ ಶಕ್ತಿಯನ್ನು ನೋಡಿ, 18,000 ಶ್ಲೋಕಗಳುಳ್ಳ ಶ್ರೀಮದ್ ಭಾಗವತವನ್ನು 4 ಶ್ಲೋಕಗಳಲ್ಲಿ ಸಂಪೂರ್ಣವಾಗಿ ಹೇಳಿದ್ದನ್ನು ಸ್ವೀಕರಿಸಿ ಬ್ರಹ್ಮದೇವನು ಅದನ್ನು ಅರ್ಥ ಮಾಡಿಕೊಂಡು ಬಿಟ್ಟನು. ಇದು ಬ್ರಹ್ಮದೇವನ ಶಕ್ತಿ. ಭಗವಂತನೋ, ಅವನು ಅಗಣಿತ, ಅವನು ಏನನ್ನಾದರೂ ಮಾಡಬಹುದು, ಅದನ್ನು ಒಪ್ಪಿಕೊಳ್ಳೋಣ. ಆದರೆ ಬ್ರಹ್ಮದೇವನ ಶಕ್ತಿಯನ್ನು ನೋಡಿ, 18,000 ಶ್ಲೋಕಗಳನ್ನು 4 ಶ್ಲೋಕಗಳಲ್ಲಿ ಸಂಕ್ಷಿಪ್ತವಾಗಿ ಕೃಷ್ಣನು ಹೇಳಿದಾಗ, ಭಗವಂತನು ಹೇಳಿದಾಗ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡನು ಬ್ರಹ್ಮದೇವನು. ಇದು ಗುರುಗಳ ಸಾಮರ್ಥ್ಯ. ಏಕೆಂದರೆ ಗುರುಗಳು ಭಗವಂತನ ಪರಿಶುದ್ಧ ಭಕ್ತರು, ಭಗವಂತನ ದಾಸರ ದಾಸರು. ಅಂತಹವರಿಗೆ ಅಥವಾ ಅವರ ಪರಂಪರೆಯಲ್ಲಿ ಬರುತ್ತಿರುವ ಆಚಾರ್ಯರಿಗೆ ನಾವು ಶರಣಾಗಬೇಕು. ನಕಲಿ ಸ್ವಾಮಿಗಳಿಗೆ ಅಲ್ಲ, ಕಳ್ಳ ಅವತಾರಗಳಿಗೆ ಅಲ್ಲ, ಬ್ರಹ್ಮದೇವನ ದಾಸರ ದಾಸರ ದಾಸರಾದ ಶ್ರೀಲ ಪ್ರಭುಪಾದರಿಗೆ, ಇಂದಿನ ಗುರುಗಳಿಗೆ ನಾವು ಶರಣಾಗಬೇಕು. ಆಗಲೇ ನಮ್ಮ ಮನುಷ್ಯ ಜನ್ಮವು ಸಾರ್ಥಕವಾಗುತ್ತದೆ, ಆ ಭಗವಂತನ ಲೋಕಕ್ಕೆ ಹಿಂದಿರುಗಬಹುದು. ಈಗ ಬ್ರಹ್ಮದೇವನು ಕೃಷ್ಣನೇ ದೇವರು ಎಂದು ಹೇಳಿದ್ದನ್ನು ಕಂಡೆವು. ಈಗ ಶಿವನು ಕೂಡ ಹೇಳುವುದನ್ನು ನೋಡೋಣ, ತಿಳಿದುಕೊಳ್ಳೋಣ. ಶಿವನು ಹೇಳುತ್ತಾನೆ, ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವ. ಅಂದರೆ ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಇಡೀ ಜಗತ್ತಿಗೆ ಒಂದೇ ಒಂದು ಧರ್ಮ ಗ್ರಂಥ, ಅದೇ ಭಗವದ್ಗೀತ. ಈ ಭಗವದ್ಗೀತೆಯನ್ನು ಕೃಷ್ಣನು ಹೇಳಿದನು. ಏಕೋ ದೇವೋ ದೇವಕಿ ಪುತ್ರ ಏವ, ಇಡೀ ಜಗತ್ತಿಗೆ ಒಬ್ಬನೇ ದೇವರು, ಅವನೇ ದೇವಕಿ ಪುತ್ರನಾದ ಶ್ರೀಕೃಷ್ಣ. ಏಕೋ ಮಂತ್ರ ತಸ್ಯ ನಾಮಾನಿ, ಇಡೀ ಜಗತ್ತಿಗೆ ಒಂದೇ ಒಂದು ಮಂತ್ರ, ಅದು ಕೃಷ್ಣನ ನಾಮ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕರ್ಮಾಪ್ಯೇಕಂ ತಸ್ಯ ದೇವಸ್ಯ, ಇಡೀ ಜಗತ್ತಿನಲ್ಲಿ ಎಲ್ಲರ ಕೆಲಸ ಒಂದೇ ಕೆಲಸ, ಒಂದೇ ಕಾರ್ಯ, ಅದು ಶ್ರೀ ಕೃಷ್ಣನ ಪಾದ ಕಮಲಗಳ ಸೇವೆ. ಈ ರೀತಿಯಲ್ಲಿ ಶಿವನು ಕೂಡ ಕೃಷ್ಣನೇ ಭಗವಂತನು ಎಂದು ಹೇಳುತ್ತಾನೆ. ಈಗ ವಿಘ್ನೇಶ್ವರನು ಅಂದರೆ ಗಣೇಶನು ಸದಾ ಕೃಷ್ಣನಿಗೆ ಪೂಜೆ ಮಾಡುವುದನ್ನು ಶಾಸ್ತ್ರಗಳಲ್ಲಿ ವಿವರಿಸಿದೆ. ಯತ್ ಪಾದ ಪಲ್ಲವ ಯುಗಂ ವಿನಿಧಾಯ ಕುಂಭ ದ್ವಂದ್ವೇ ಪ್ರಣಾಮ ಸಮಯೇ ಸಗಣಾದಿ ರಾಜ ವಿಜ್ಞಾನ್ ವಿಹಂತಮಲಮಸ್ಯ ಜಗತ್ರಯಸ್ಯ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. 3 ಲೋಕಗಳಲ್ಲಿನ ವಿಘ್ನಗಳನ್ನು ನಿಯಂತ್ರಿಸಲು ನಾಶ ಮಾಡಲು ಇರುವವನು ವಿಘ್ನೇಶ್ವರನು. ಅಂತಹ ಗಣೇಶನು ಕೂಡ ಆ ಕೃಷ್ಣನ ಚರಣ ಕಮಲಗಳನ್ನು ತನ್ನ ಆನೆಯ ಮುಖದಲ್ಲಿರುವ ದಂತಗಳ ಮೇಲಿಟ್ಟುಕೊಂಡು ತನ್ನ ಕಾರ್ಯಗಳನ್ನು ನಿರ್ವಹಿಸಲು ಶಕ್ತಿಯನ್ನು ಪಡೆಯುತ್ತಾನೆ. ಈ ರೀತಿಯಲ್ಲಿ ಗಣೇಶನು ಕೂಡ ಕೃಷ್ಣನಿಗೆ ಶರಣಾಗಿದ್ದಾನೆ. ಮತ್ತೊಂದು ಕಡೆ ಯಮರಾಜನು ಶ್ರೀಮದ್ ಭಾಗವತದಲ್ಲಿ ಹೇಳುತ್ತಾನೆ, ನಾನು ದೇವಲೋಕದ ರಾಜನಾದ ಇಂದ್ರನು ನಿರುತ್ತಿ ವರುಣ ಚಂದ್ರ ಅಗ್ನಿ ಶಿವ ಪವನ ಬ್ರಹ್ಮ ಸೂರ್ಯ 8 ವಸುಗಳು ಸಾಧ್ಯರು ಮರುತರು ರುದ್ರರು ಸಿದ್ಧರು ಮರೀಚಿ ಹಾಗೂ ಇತರ ಋಷಿಗಳು ಬ್ರಹ್ಮಾಂಡದ ವ್ಯವಹಾರಗಳನ್ನು ನಿರ್ವಹಿಸುತ್ತಿದ್ದೇವೆ, ನೋಡಿಕೊಳ್ಳುತ್ತಿದ್ದೇವೆ. ಬೃಹಸ್ಪತಿಯ ನೇತೃತ್ವದಲ್ಲಿರುವ ದೇವತೆಗಳು ಹಾಗೂ ಭೃಗು ಋಷಿಗಳ ನೇತೃತ್ವದಲ್ಲಿರುವ ಮಹರ್ಷಿಗಳು ಎಲ್ಲರೂ ಖಂಡಿತವಾಗಿಯೂ ತಮೋಗುಣ ಹಾಗೂ ರಜೋಗುಣದಿಂದ ವಿಮುಕ್ತರಾದವರು. ನಾವೆಲ್ಲರೂ ಸತ್ವಗುಣದಲ್ಲಿಯೇ ಇದ್ದರೂ ಕೂಡ ದೇವೋತ್ತಮ ಪರಮ ಪುರುಷನಾದ ಆ ಕೃಷ್ಣನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕೃಷ್ಣನ ನಾಮೋಚ್ಚಾರಣೆಯಿಂದ ಪ್ರಾರಂಭವಾಗುವ ಭಕ್ತಿ ಸೇವೆಯೇ ಮನುಷ್ಯ ಸಮಾಜದ ಅಂತಿಮ ಧರ್ಮ. ನಾರಾಯಣನ ನಾಮಸ್ಮರಣೆಯು ಎಷ್ಟು ಮಹತ್ವವಾದದ್ದು ಎಂದು ನೀವೇ ನೋಡಿದಿರಿ. ತುಂಬಾ ಪಾಪಿಷ್ಠನಾದ ಅಜಾಮಿಲನು ತನ್ನ ಮಗನಾದ ನಾರಾಯಣನನ್ನು ಕರೆದರೂ ದೇವೋತ್ತಮ ಪರಮಪುರುಷನಾದ ನಾರಾಯಣನನ್ನು ಸ್ಮರಿಸಿದಂತೆ ಫಲವು ಸಿಕ್ಕಿತು. ಮರಣದ ಹಗ್ಗದಿಂದ ತಪ್ಪಿಸಿಕೊಂಡ ಅಜಾಮಿಲ. ಇದು ಕೃಷ್ಣನ ಮಹಿಮೆ. ಈ ರೀತಿಯಲ್ಲಿ ಕೃಷ್ಣನನ್ನು ಹೊಗಳುತ್ತಾನೆ ಯಮಧರ್ಮರಾಜನು. ಮತ್ತೊಂದು ಕಡೆ ಅರ್ಜುನನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಪರಂ ಬ್ರಹ್ಮ ಪರಂ ದಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಅರ್ಜುನನು ಹೇಳಿದನು, ಕೃಷ್ಣ ನೀನು ದೇವೋತ್ತಮ ಪರಮ ಪುರುಷ, ಪರಂಧಾಮ ಪವಿತ್ರ ಪರಿಪೂರ್ಣ ಸತ್ಯ, ನೀನು ನಿತ್ಯನು ದಿವ್ಯನು ಆದಿ ಪುರುಷನು, ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ಅರ್ಜುನನಿಗೆ ಕೃಷ್ಣನು ಸ್ನೇಹಿತನು, ಆದ್ದರಿಂದ ಹೀಗೆ ಹೊಗಳುತ್ತಿದ್ದಾನೆ ಎಂದು ನಾವು ಯೋಚಿಸಬಹುದು. ಆದ್ದರಿಂದಲೇ ಅರ್ಜುನನು ಹೇಳುತ್ತಾನೆ, ನಾನು ಮಾತ್ರವಲ್ಲ ಎಲ್ಲರೂ ಈ ಸತ್ಯವನ್ನು ಹೇಳುತ್ತಿದ್ದಾರೆ, ಅಂಗೀಕರಿಸುತ್ತಿದ್ದಾರೆ. ಆಹುಸ್ವಾಂ ಋಷೇಹ ಸರ್ವೇ ದೇವರ್ಷಿರ್ ನಾರದಸ್ತತ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿಮೇ. ನಾರದ, ಅಸಿತ, ದೇವಲ ಮತ್ತು ವೇದ ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸಿದ್ದಾರೆ, ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯಾ ಕೃಷ್ಣನೇ. ಈ ಅಧಿಕೃತವಾದ ರೀತಿಯಲ್ಲಿ ದೃಢಪಡಿಸುತ್ತಿದ್ದಾನೆ ಅರ್ಜುನನು. ಮತ್ತೊಂದು ಕಡೆ ಪೃಥು ಮಹಾರಾಜನು ಹೇಳುತ್ತಾನೆ, ದೇವರು ಆ ಕೃಷ್ಣನು, ಅವನೇ ಎಲ್ಲದರ ಒಡೆಯ, ಎಲ್ಲ ಯಜ್ಞಗಳ ಫಲವನ್ನು ಅನುಭವಿಸುವವನು ಅವನೇ, ಅವನು ಎಲ್ಲರಿಗೂ ಪರಮ ಗುರು. ಕೃಷ್ಣನು ಎಲ್ಲೆಡೆ ಹರಡಿದ್ದಾನೆ, ಆದರೆ ತ್ರಿಗುಣಗಳಿಗೆ ಅಂಟಿಕೊಳ್ಳದೆ ಅವನು ನಿಷ್ಕಲಂಕವಾಗಿದ್ದಾನೆ, ಅವನು ಈ ಭೌತಿಕ ಪ್ರಪಂಚದಿಂದ ಮಲಿನವಾಗಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ತನ್ನ ಮನಸ್ಸಿನಿಂದ, ಮಾತುಗಳಿಂದ, ದೇಹದಿಂದ ಅವನಿಗೆ ಭಕ್ತಿ ಸೇವೆಯನ್ನು ಮಾಡಬೇಕು. ಮತ್ತೊಂದು ಕಡೆ ಪ್ರಹ್ಲಾದನು ಹೇಳುತ್ತಾನೆ, ಈ ಮನುಷ್ಯ ಜನ್ಮವು ಒಂದು ಅದ್ಭುತವಾದ ಅವಕಾಶವನ್ನು ನೀಡುತ್ತದೆ, ಅದು ಏನೆಂದರೆ ಆ ಕೃಷ್ಣನ ಲೋಕಕ್ಕೆ ಹೋಗುವುದು. ಆದ್ದರಿಂದ ಈ ಮನುಷ್ಯ ಜನ್ಮದಲ್ಲಿ ವಿಷ್ಣುವಿನ, ಕೃಷ್ಣನ ಚರಣ ಕಮಲಗಳ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಏಕೆಂದರೆ ಕೃಷ್ಣನು ದೇವೋತ್ತಮ ಪರಮ ಪುರುಷನು, ಅವನು ಎಲ್ಲರಿಗೂ ಪ್ರಿಯಕರನಾದವನು, ಅವನು ಎಲ್ಲಾ ಜೀವಾತ್ಮಗಳ ಒಡೆಯ ಪ್ರಭು, ಅವನು ಎಲ್ಲಾ ಜೀವರಾಶಿಗಳ ಹಿತಕಾರಿ. ಆದ್ದರಿಂದ ಕೃಷ್ಣನಿಗೆ ಶರಣಾಗಬೇಕು. ಶ್ರೀಮದ್ ಭಾಗವತದಲ್ಲಿ ಮೊದಲನೆಯ ಸ್ಕಂದದಲ್ಲಿ ಮೊದಲನೆಯ ಶ್ಲೋಕದಲ್ಲಿ ಹೇಳಿದೆ, ಓಂ ನಮೋ ಭಗವತೆ ವಾಸುದೇವಾಯ ಜನ್ಮಾದ್ಯಸ್ಯ ಯಥೋನ್ವಯಾತ್ ಇತರತ ಸ್ಥಾರ್ಥೇಶ್ವಭಿಘ್ನಃ ಸ್ವರಾಟ್. ಹೇ ಕೃಷ್ಣನೇ, ವಸುದೇವನ ಪುತ್ರನೇ, ನೀನು ಎಲ್ಲಾ ಕಡೆ ವ್ಯಾಪಿಸಿದ್ದೇಯ, ನೀನು ದೇವರು, ನೀನು ದೇವೋತ್ತಮ ಪರಮ ಪುರುಷನು, ನಿನಗೆ ನಾನು ನನ್ನ ಗೌರವ ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ನೀನು ಪರಮ ಸತ್ಯನಾದುದ್ದರಿಂದ ನಾನು ನಿನ್ನನ್ನೇ ಧ್ಯಾನಿಸುತ್ತೇನೆ, ಎಲ್ಲವೂ ನಿನ್ನಿಂದಲೇ ಹೊರಹೊಮ್ಮುತ್ತಿವೆ. ಮತ್ತೊಂದು ಕಡೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ, ಏಕಲೇ ಈಶ್ವರ ಕೃಷ್ಣ ಆರಸಭ ಭೃತ್ಯ ಯಾರೇ ಯೈಚೆ ನಾಚಾಯ ಸೇ ತೈಚೆ ಕರೆ ನೃತ್ಯ. ಕೃಷ್ಣನೊಬ್ಬನೇ ಪರಮ ನಿಯಂತ್ರಕನು, ಎಲ್ಲರನ್ನೂ ನಿಯಂತ್ರಿಸುವವನು, ಎಲ್ಲರೂ ಅವನ ಸೇವಕರೇ, ಅವನು ಇಚ್ಛಿಸಿದಂತೆ ಎಲ್ಲರನ್ನು ನಾಟ್ಯ ಮಾಡಿಸುತ್ತಾನೆ, ಆಡಿಸುತ್ತಾನೆ. ಮತ್ತೊಂದು ಕಡೆ ಕುಂತಿದೇವಿ ಹೇಳುತ್ತಾಳೆ, ನಮಸ್ಯೇ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೇಹ ಪರಂ ಅಲಕ್ಷ್ಯಂ ಸರ್ವಭೂತಾನಂ ಅಂತರ್ಬಹಿರ್ ಅವಸ್ಥಿತಂ. ಹೇ ಕೃಷ್ಣನೇ, ನಿನಗೆ ನಾನು ನಮಸ್ಕರಿಸುತ್ತೇನೆ, ಏಕೆಂದರೆ ನೀನೇ ಆದಿ ಪುರುಷನು, ಭೌತಿಕ ಪ್ರಪಂಚದ ಗುಣಗಳಿಗೆ ಒಳಪಡದವನು, ನೀನು ಅಂತರಂಗವಾಗಿಯೂ ಹಾಗೂ ಬಹಿರಂಗವಾಗಿಯೂ ಎಲ್ಲೆಡೆ ಇದ್ದೀಯ, ಆದರೆ ನೀನು ಎಲ್ಲರಿಗೂ ಕಾಣಿಸಿಕೊಳ್ಳುವುದಿಲ್ಲ. ನಂತರ ಶ್ರೀಮತ್ ಕುಂತಿದೇವಿ ಹೇಳುತ್ತಾಳೆ, ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಿಗೆ ನಾನು ನಮಸ್ಕರಿಸುತ್ತೇನೆ. ಅವನು ವಸುದೇವನ ಮಗನಾದ ದೇವಕಿಯ ಪರಮಾನಂದನು ಅವನು. ಅವನು ನಂದ ಮಹಾರಾಜನ ಬಾಲಕನು ಹಾಗೂ ವೃಂದಾವನ ವಾಸಿಗಳ ಪ್ರಾಣನು, ಪರಮ ಪ್ರಿಯನು, ಎಲ್ಲ ಹಸುಗಳಿಗೆ ಹಾಗೂ ಇಂದ್ರಿಯಗಳಿಗೆ ತೃಪ್ತಿಯನ್ನು ನೀಡುವವನು, ಅವನಿಗೆ ನಾನು ನಮಸ್ಕರಿಸುತ್ತೇನೆ. ಮತ್ತೊಂದು ಕಡೆ ಸೂತ ಗೋಸ್ವಾಮಿ ಅವರು ಹೇಳುತ್ತಾರೆ, ಅಂತಃಸ್ಥ ಸರ್ವಭೂತಾನಂ ಆತ್ಮ ಯೋಗೇಶ್ವರೋ ಹರಿಹಿ. ಎಲ್ಲ ಯೋಗಿಗಳಿಗೆ ಪರಮನು ಯೋಗೇಶ್ವರನು ಕೃಷ್ಣನು, ಅವನೇ ಎಲ್ಲರ ಹೃದಯದಲ್ಲಿ ನೆಲೆಸಿದ್ದಾನೆ, ಅವನಿಗೆ ನಾನು ನಮಸ್ಕರಿಸುತ್ತೇನೆ. ಮತ್ತೊಂದು ಕಡೆ ಪಾಂಡವರು ಹೇಳುತ್ತಾನೆ, ಕೃಷ್ಣ ಕೃಷ್ಣ ಮಹಾಬಾಹೋ ಭಕ್ತಾನಾಂ ಅಭಯಂಕರ ತ್ವಂ ಏಕೋ ದಹ್ಯಮಾನಾನಾಂ ಅಪವರ್ಗೋಸಿ ಸಂಸ್ಕೃತೇಹೇ. ಹೇ ಕೃಷ್ಣನೇ, ನೀನು ಎಲ್ಲಾ ಶಕ್ತಿಗಳುಳ್ಳ ದೇವೋತ್ತಮ ಪರಮ ಪುರುಷನು, ನಿನ್ನ ವಿಧ ವಿಧವಾದ ಶಕ್ತಿಗಳಿಗೆ ಅಂತ್ಯವೇ ಇಲ್ಲ. ನೀನೊಬ್ಬನೇ ಎಲ್ಲರ ಹೃದಯಗಳಲ್ಲಿರುವ ಭಯಭೀತಿಗಳನ್ನು ನಾಶ ಮಾಡಲು ಶಕ್ತನಾದವನು. ಭೌತಿಕ ಪ್ರಪಂಚದಲ್ಲಿ ಜ್ವಾಲೆಯಂತೆ ಇರುವ ದುಃಖಗಳಿಂದ ವಿಮುಕ್ತರಾಗಬೇಕೆಂದರೆ ನಿನ್ನ ಚರಣ ಕಮಲಗಳಿಗೆ ಶರಣಾಗಬೇಕು. ಮತ್ತೊಂದು ಕಡೆ ಪರಾಶರ ಮುನಿಗಳು ವಿಷ್ಣು ಪುರಾಣದಲ್ಲಿ ಹೇಳುತ್ತಾರೆ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯ ಜ್ಞಾನ ವೈರಾಗ್ಯಯೋಶ್ಚೈವ ಸನ್ನಾಂಭಗ ಇತಿಂಗಣ. ಯಾರು ಸಂಪೂರ್ಣವಾಗಿ ಶಕ್ತಿಯನ್ನು, ಕೀರ್ತಿಯನ್ನು, ಐಶ್ವರ್ಯವನ್ನು, ಜ್ಞಾನವನ್ನು, ಸೌಂದರ್ಯವನ್ನು ಹಾಗೂ ತ್ಯಾಗವನ್ನು ಹೊಂದಿದ್ದಾನೋ ಆತನೇ ಭಗವಾನ್, ಭಗವಂತನು, ಶ್ರೀಕೃಷ್ಣನು. ಮತ್ತೊಂದು ಕಡೆ ಬ್ರಹ್ಮ ಸಂಹಿತೆಯಲ್ಲಿ ಕೃಷ್ಣನ ರೂಪವನ್ನು ವಿವರಿಸಿದೆ, ವೇನುಂ ಕ್ವನಂತಮರವಿಂದ ದಳಾಯತಾಕ್ಷಂ ಬರ್ಹಾವತಂ ಸಮಸಿ ತಾಂಬುದ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ನಾನು ಗೋವಿಂದನನ್ನು, ಕೃಷ್ಣನನ್ನು ಪೂಜಿಸುತ್ತೇನೆ. ಅವನು ಕೊಳಲನ್ನು ನುಡಿಸುವುದರಲ್ಲಿ ಅತಿ ನಿಪುಣನು. ಅವನ ನೇತ್ರಗಳು ಅರಳುವ ತಾವರೆಯ ದಳಗಳ ಹಾಗೆ ಇರುತ್ತವೆ. ಅವನ ಶಿರಸ್ಸು ನವಿಲುಗರಿಯಿಂದ ಅಲಂಕೃತವಾಗಿರುತ್ತದೆ. ಅವನ ಸುಂದರವಾದ ದೇಹವು ಮೇಘದ ನೀಲ ವರ್ಣದಲ್ಲಿರುತ್ತದೆ. ಅವನ ಸೌಂದರ್ಯ ಕೋಟಿ ಕೋಟಿ ಮನ್ಮಥರನ್ನು ಆಕರ್ಷಿಸುತ್ತದೆ. ಆಲೋಲ ಚಂದ್ರಕಲಸತ್ ವನಮಾಲ್ಯ ವಂಶಿ ರತ್ನಾಂಗದಂ ಪ್ರಣಯ ಕೇಲಿ ಕಲಾವಿಲಾಸಂ ಶ್ಯಾಮಂ ತ್ರಿಭಂಗ ಲಲಿತಂ ನಿಯತ ಪ್ರಕಾಶಂ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ನಾನು ಕೃಷ್ಣನನ್ನು ಆರಾಧಿಸುತ್ತೇನೆ. ಅವನು ಅನಾದಿಯಿಂದ ದೇವನು, ದೇವೋತ್ತಮ ಪರಮ ಪುರುಷನು. ಅವನ ಕತ್ತಿನಲ್ಲಿ ಹೂಗಳ ಹಾರವು ಆಡುತ್ತಿರುತ್ತದೆ. ಅವನು ಚಂದ್ರದ ಪದಕವನ್ನು ಧರಿಸಿರುತ್ತಾನೆ. ಅವನ ಎರಡು ಕೈಗಳು ಕೊಳಲಿನಿಂದ ಹಾಗೂ ರತ್ನಾಭರಣಗಳಿಂದ ಅಲಂಕೃತವಾಗಿರುತ್ತದೆ. ಅವನು ಪ್ರೇಮದ ಲೀಲೆಗಳನ್ನು ತೋರುತ್ತಾನೆ. ಅವನ ಆಕರ್ಷಕ ಶ್ಯಾಮ ಸುಂದರನ ತ್ರಿಭಂಗಿಯ ರೂಪವು ಸದಾ ವ್ಯಕ್ತವಾಗಿರುತ್ತದೆ. ಮತ್ತೊಂದು ಕಡೆ ನಾರದ ಮುನಿಗಳು ಶ್ರೀಮದ್ ಭಾಗವತದಲ್ಲಿ ಹೇಳುತ್ತಾರೆ, ಭಗವಂತನ ಮುಖವು ಅತಿ ಸುಂದರವಾಗಿ ಆಹ್ಲಾದಕರವಾಗಿರುತ್ತದೆ. ಭಗವಂತನ ಭಕ್ತರಿಗೆ ಎಂದಿಗೂ ಅವನನ್ನು ನೋಡುತ್ತಲೇ ಇರಬೇಕು ಎಂದು ಎನಿಸುತ್ತದೆ. ಸಾಕು ಎಂದು ಎನಿಸುವುದೇ ಇಲ್ಲ. ಭಕ್ತರಿಗೆ ಬೇಕಾದ ಎಲ್ಲಾ ವರಗಳನ್ನು ನೀಡಲು ಸಿದ್ಧನಾಗಿರುತ್ತಾನೆ ಆ ಭಗವಂತನು. ಅವನ ನೇತ್ರಗಳು, ಅವನ ನೇತ್ರದ ಮೇಲೆ ಅಲಂಕೃತವಾದ ಹುಬ್ಬುಗಳು, ಅವನ ಚಂದದ ಮೂಗು, ಅವನ ಅಗಲವಾದ ಹಣೆ, ಇವುಗಳೆಲ್ಲ ಅತಿ ಸುಂದರವಾಗಿರುತ್ತದೆ. ಎಲ್ಲಾ ದೇವತೆಗಳಿಗಿಂತ ಅತಿ ಸುಂದರವಾಗಿರುತ್ತಾನೆ ಆ ಭಗವಂತನು. ಅವನ ರೂಪವು ಎಂದೂ ಯೌವನದಲ್ಲೇ ಇರುತ್ತದೆ. ದೇಹದ ಪ್ರತಿಯೊಂದು ಅಂಗವು, ಪ್ರತಿಯೊಂದು ಅಂಶವು ಚೆನ್ನಾಗಿ ರಚಿತವಾಗಿರುತ್ತದೆ. ಒಂದಿಷ್ಟು ದೋಷವಿರುವುದಿಲ್ಲ. ಅವನ ಕಣ್ಣುಗಳು ಹಾಗೂ ತುಟಿಗಳು ಉದಯಿಸುವ ಸೂರ್ಯನ ಗುಲಾಬಿಯ ಬಣ್ಣದಲ್ಲಿರುತ್ತದೆ. ತನಗೆ ಶರಣಾದ ಆತ್ಮಗಳಿಗೆ ಎಂದಿಗೂ ಆಶ್ರಯವನ್ನು ನೀಡಲು ಸಿದ್ಧನಾಗಿರುತ್ತಾನೆ ಆ ಭಗವಂತನು. ಯಾರು ಅದೃಷ್ಟವಂತರೋ ಅವರು ಅವನನ್ನು ನೋಡಿದ ಕೂಡಲೇ ಸಂಪೂರ್ಣ ಸಂತೃಪ್ತಿಯನ್ನು ಹೊಂದುತ್ತಾರೆ. ಭಗವಂತನು ಎಂದಿಗೂ ಒಡೆಯನಾಗಿರಲು ಅರ್ಹನು. ಏಕೆಂದರೆ ಅವನು ಕರುಣೆಯ ಸಮುದ್ರ. ಅವನ ಹೃದಯದಲ್ಲಿ ಶ್ರೀವತ್ಸ ಎಂಬುವ ಗುರುತು ಉಂಟು. ಈ ರೀತಿಯಲ್ಲಿ ನಾರದ ಮುನಿಗಳು ಶ್ರೀಕೃಷ್ಣನನ್ನು ವರ್ಣಿಸುತ್ತಾರೆ, ವಿವರಿಸುತ್ತಾರೆ. ಮತ್ತೆ ಶ್ರೀಮದ್ ಭಾಗವತದಲ್ಲಿ ಕೃಷ್ಣನ ಅನೇಕ ಅವತಾರಗಳನ್ನು ವಿವರಿಸುತ್ತಾ ಕೊನೆಯದಾಗಿ ಈ ಶ್ಲೋಕವನ್ನು ಹೇಳಿ ಕೃಷ್ಣನೇ ಎಲ್ಲಾ ಅವತಾರಗಳ ಮೂಲನು ಎಂದು ದೃಢಪಡಿಸುತ್ತದೆ. ಏತೇ ಚಾಂಶ ಕಲಾಹ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೇ ಯುಗೇ. ಆಗಲೇ ಹೇಳಿದ ಎಲ್ಲಾ ಅವತಾರಗಳು ಒಂದ ಕೃಷ್ಣನ ಅಂಶಗಳು ಅಥವಾ ಕೃಷ್ಣನ ಅಂಶಗಳ ಅಂಶಗಳು. ಆದರೆ ಕೃಷ್ಣನು ಸ್ವಯಂ ಭಗವಂತ. ಕೃಷ್ಣಸ್ತು ಸ್ವಯಂ ಭಗವಾನ್, ಕೃಷ್ಣಸ್ತು ಭಗವಾನ್ ಸ್ವಯಂ. ಯಾವಾಗ ನಾಸ್ತಿಕರು ಭಕ್ತರಿಗೆ ತೊಂದರೆಗಳನ್ನು ಉಂಟು ಮಾಡುತ್ತಾರೋ ಆಗ ಕೃಷ್ಣನು ಅವತರಿಸುತ್ತಾನೆ ಎಂದು ಕೃಷ್ಣನ ಮೂಲವನ್ನು ದೃಢಪಡಿಸಿದೆ. ಈ ರೀತಿಯಲ್ಲಿ ಎಲ್ಲಾ ದೇವತೆಗಳು ಆಚಾರ್ಯರು ದೇವರು ಆ ಕೃಷ್ಣನೇ ಎಂದು ಹೇಳುತ್ತಾರೆ, ದೃಢಪಡಿಸುತ್ತಾರೆ. ಎಲ್ಲಾ ಶಾಸ್ತ್ರಗಳು ವೇದಗಳು ದೇವರು ಆ ಕೃಷ್ಣನೇ ಎಂದು ಹೇಳುತ್ತವೆ, ದೃಢಪಡಿಸುತ್ತವೆ. ಇವೆಲ್ಲವೂ ಅಲ್ಲದೆ ಕೃಷ್ಣನೇ ಸ್ವಯಂ ಎಷ್ಟೊಂದು ಕಡೆ ಹೇಳುತ್ತಾನೆ, ಮತ್ತಃ ಸರ್ವಂ ಪ್ರವರ್ತತೆ, ಎಲ್ಲವೂ ನನ್ನಿಂದ ಹೊರಹೊಮ್ಮುತ್ತಿವೆ, ಎಲ್ಲವೂ ನನ್ನಿಂದ ಸೃಷ್ಟಿಯಾಗುತ್ತಿವೆ. ಅಹಂ ಸರ್ವಸ್ಯ ಪ್ರಭವೋ, ಎಲ್ಲದಕ್ಕೂ ನಾನೇ ಒಡೆಯನು ಪ್ರಭುವು. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ, ನನಗೆ ಸಮನಾದವನು ಹಾಗೂ ಉನ್ನತನಾದವನು ಯಾರೂ ಇಲ್ಲ. ಮಯಿ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಹೇಗೆ ಮುತ್ತುಗಳು ಒಂದು ದಾರದ ಮೇಲೆ ನೆಲೆಸಿರುತ್ತದೋ ಅದೇ ರೀತಿಯಲ್ಲಿ ಇಡೀ ಸೃಷ್ಟಿಯು ನನ್ನ ಮೇಲೆ ನೆಲೆಸಿದೆ. ಈ ರೀತಿಯಲ್ಲಿ ಎಲ್ಲಾ ಮಹಾಪುರುಷರು ಕೃಷ್ಣನೇ ಭಗವಂತನು ದೇವರು ಎಂದು ಅಂಗೀಕರಿಸುತ್ತಾರೆ. ಶಿವ ಬ್ರಹ್ಮ ಗಣೇಶ ಇಂದ್ರ ಚಂದ್ರ 33 ಕೋಟಿ ದೇವತೆಗಳು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಅನ್ನಮಾಚಾರ್ಯರು ಪುರಂದರ ದಾಸರು ವೇದ ವ್ಯಾಸರು ಆದಿಶಂಕರಾಚಾರ್ಯರು ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಯವರು ರೂಪ ಗೋಸ್ವಾಮಿಯವರು ಶ್ರೀಲ ಪ್ರಭುಪಾದರು ಎಲ್ಲರೂ ದೃಢಪಡಿಸುತ್ತಿದ್ದಾರೆ, ಶ್ರೀ ಕೃಷ್ಣನೇ ದೇವರು ಎಂದು ಸತ್ಯವನ್ನು ನೀಡುತ್ತಿದ್ದಾರೆ, ಶ್ರೀ ಕೃಷ್ಣನೇ ಭಗವಂತನು ಎಂದು ಹೇಳುತ್ತಿದ್ದಾರೆ. ಇದು ಸರಿಯಾ ತಪ್ಪಾ ಎಂದು ಕಂಡುಹಿಡಿಯಲು ಆಚಾರ್ಯರು ಒಂದು ಸರಳವಾದ ಉದಾಹರಣೆಯನ್ನು ನೀಡುತ್ತಾರೆ. ದೇವರಾದ ಭಗವಂತನಾದ ಕೃಷ್ಣನನ್ನು ನೋಡಲು ತಿಳಿಯಲು ತುಂಬಾ ಸುಲಭ. ಆಚಾರ್ಯರು ಕಲಿಯುಗಕ್ಕೆ ತಕ್ಕಂತೆ ಸುಲಭವಾದ ಮಾರ್ಗವನ್ನು ನೀಡಿದ್ದಾರೆ. ಏನೆಂದರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದು. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಲೇ ಆ ಕೃಷ್ಣನನ್ನು ನಾವು ಸುಲಭವಾಗಿ ನೋಡಬಹುದು, ಅರಿಯಬಹುದು. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಈ ಮಂತ್ರವನ್ನು ಹೇಳುತ್ತಾ ಇದ್ದಲ್ಲಿ ಒಬ್ಬನಿಗೆ ತಾನಾಗಿಯೇ ಅವನ ಪ್ರಗತಿಯು ತಿಳಿಯುತ್ತದೆ. ಅವನು ಕೃಷ್ಣನ ಬಳಿ ಸೇರುತ್ತಿರುವುದು ಸಂಪರ್ಕಿಸುತ್ತಿರುವುದು ತಾನಾಗಿಯೇ ನೋಡುತ್ತಾನೆ. ಮೂರನೇ ಅವನು ಬಂದು ಹೇಳುವ ಅವಶ್ಯಕತೆಯೇ ಇಲ್ಲ. ಹರೇ ಕೃಷ್ಣ ಮಹಾಮಂತ್ರವನ್ನು ಅಭ್ಯಾಸ ಮಾಡುತ್ತಿರುವವನಿಗೆ ಅವನು ಮುಂದುವರಿಯುತ್ತಿದ್ದಾನೆ ಎಂದು ಮೂರನೆಯ ವ್ಯಕ್ತಿ ಬಂದು ಹೇಳುವ ಸರ್ಟಿಫಿಕೇಟ್ ನೀಡುವ ಅವಶ್ಯಕತೆ ಇಲ್ಲ. ಹೇಗೆ ತುಂಬಾ ದಿನಗಳಿಂದ ತಿನ್ನದೆ ಹೊಟ್ಟೆ ಹಸಿವಾಗುತ್ತಿರುವವನಿಗೆ ಆಹಾರವನ್ನು ನೀಡಿದಾಗ ಹಸಿವು ನಾಶವಾಗಿ ಅವನ ದೇಹದಲ್ಲಿ ಶಕ್ತಿ ಬರುತ್ತಿರುವುದನ್ನು ಮೂರನೆಯ ವ್ಯಕ್ತಿ ಬಂದು ದೃಢಪಡಿಸುವ ಅವಶ್ಯಕತೆ ಇಲ್ಲವೋ, ಮೂರನೇ ವ್ಯಕ್ತಿ ಬಂದು ಹೇ ಮನುಜನೇ ನಿನಗೆ ಈಗ ಹೊಟ್ಟೆ ಹಸಿವು ಹೋಯಿತು ಎಂದು ಸರ್ಟಿಫಿಕೇಟ್ ನೀಡುವ ಅವಶ್ಯಕತೆ ಇಲ್ಲವೋ, ಅದೇ ರೀತಿಯಲ್ಲಿ ಯಾರು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುತ್ತಲೇ ಇರುತ್ತಾನೋ ಅವನಿಗೆ ಮೂರನೆಯ ವ್ಯಕ್ತಿ ಬಂದು ಹೇ ಮನುಷ್ಯನೇ ನೀನು ಈಗ ಆಧ್ಯಾತ್ಮಿಕ ಬಾಳಿನಲ್ಲಿ ಮುಂದುವರಿಯುತ್ತಿದ್ದೀಯ ಎಂದು ಯಾರು ಸರ್ಟಿಫಿಕೇಟ್ ನೀಡುವ ಅವಶ್ಯಕತೆ ಇಲ್ಲ, ಅವನಿಗೆ ತಾನಾಗಿಯೇ ತಿಳಿಯುತ್ತದೆ. ಇದು ನಿಜವಾದ ಪರೀಕ್ಷೆ. ನೀವು ಕೂಡ ಸಂದೇಹವಿಲ್ಲದೆ ಶ್ರೀಲ ಪ್ರಭುಪಾದರು ಹೇಳಿದಂತೆ ಸುಲಭವಾದ ನಿಯಮಗಳನ್ನು ಆಚರಿಸಿ ನೋಡಿ. ಅವರು ಹೇಳಿದಂತೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಾ ನೋಡಿ. ನಿಮ್ಮ ಪ್ರಗತಿಯು ನಿಮ್ಮ ಪ್ರೋಗ್ರೆಸ್ ಜೀವನದ ಮುಂದುವರಿಕೆಯನ್ನು ನೀವೇ ನಿಮ್ಮ ಕಣ್ಣಾರೆ ನೋಡಬಹುದು. ಅವರ ಮಾತುಗಳು ಸುಳ್ಳಾಗಿದ್ದರೆ, ಶಾಸ್ತ್ರಗಳ ಮಾತು ತಪ್ಪಾಗಿದ್ದರೆ, ಶ್ರೀಲ ಪ್ರಭುಪಾದರ ಪುಸ್ತಕಗಳು ಮಾತುಗಳು ವಾಣಿಯು ಹೇಗೆ ಅನೇಕ ಮಂದಿ ಕೃಷ್ಣನ ಭಕ್ತರನ್ನಾಗಿ ಮಾಡುತ್ತಲೇ ಇದೆ, ಹೇಗೆ ಎಲ್ಲಾ ಕೆಟ್ಟ ಚಟುವಟಿಕೆಗಳನ್ನು ಬಿಟ್ಟು ಬಿಡುತ್ತಾರೆ. ಶ್ರೀಲ ಪ್ರಭುಪಾದರು ಈ ಭೌತಿಕ ಪ್ರಪಂಚವನ್ನು 1977 ಭೌತಿಕವಾಗಿ ಬಿಟ್ಟರು. ಹೇಗೆ 36 ವರ್ಷಗಳ ನಂತರವೂ ಅನೇಕ ಮಂದಿ ಭಕ್ತರು ಸೃಷ್ಟಿಯಾಗುತ್ತಲೇ ಇದ್ದಾರೆ, ಇದೇ ನಿಜವಾದ ಪರೀಕ್ಷೆಯ ಫಲಿತಾಂಶ. ನೀವು ಕೂಡ ಅವರು ಹಾಕಿದ ನಿಯಮಗಳನ್ನು ಅನುಸರಿಸಿ, ಎಲ್ಲಾ ಆಚಾರ್ಯರು ಹೇಳಿದಂತೆ, ಎಲ್ಲಾ ಶಾಸ್ತ್ರಗಳಲ್ಲಿ ದೃಢಪಡಿಸಿದಂತೆ ಶ್ರೀ ಕೃಷ್ಣನೇ ದೇವರು ಎಂಬ ಸತ್ಯವನ್ನು ಅಂಗೀಕರಿಸಿರಿ. ಆಗ ನಿಮ್ಮ ಬಾಳಿನ ಮಾರ್ಪಾಡನ್ನು ನೀವೇ ನಿಮ್ಮ ಕಣ್ಣಾರೆ ನೋಡುತ್ತೀರಾ. ಇದೇ ಈ ಕೃಷ್ಣ ಪ್ರಜ್ಞೆಯ ಸೌಂದರ್ಯ. ಹರೇ ಕೃಷ್ಣ.